हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानुषान् विश्वप्रियगुरून् वन्दे मन्दोहं धेमि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विषयाख्यगुरुं भजे। श्रीगुरुभ्यो नमः। हरिः ॐ। इवत्तु ಯೂಟ್ಯೂಬ್ ಮೂಲಕ ಪಾಠವನ್ನು ಮಾಡ್ತೇನೆ ಅಂತ ಮೊನ್ನೆನೂ ಹೇಳಿದ್ದೆ, ನಿನ್ನೆ ಗ್ರೂಪಲ್ಲೂ ಹಾಕಿದ್ದೆ. ಪ್ರಾಯಶಃ ತುಂಬ ಜನ ಇವತ್ತು ಏಕಾದಶಿ ಸುಸ್ತಾಗಿದೆ ಅಂತ ಕಾಣುತ್ತೆ. ಶುರು ಮಾಡೋಣ. ನಾನು ಪ್ರತಿಯೊಂದು ಪ್ರವಚನ ಶುರು ಮಾಡಿದಾಗ ಈ ಶ್ಲೋಕಗಳನ್ನು ಹೇಳ್ತಾ ಬರ್ತೇನೆ. ಯಾರು ನನ್ನ ಕೇಳಿದ್ರು, ಪ್ರವಚನ ಹೇಗೂ ಉದ್ದಕ್ಕಿರುತ್ತಲ್ಲ, ಈ ಶ್ಲೋಕಗಳು ಯಾಕೆ ಹೇಳಬೇಕು ಪ್ರತಿಯೊಂದು ಪ್ರವಚನಕ್ಕೂ? ಅವಸರ ಇಲ್ಲ, ನಾನು ಒಂದು ಸಲ ಹೇಳಿದ್ರು ಸಂಗು ಸಾಕು. ಆದರೆ ಪ್ರತಿಯೊಂದು ಪ್ರವಚನ ಶುರು ಮಾಡಿದಾಗ ನೀವೆಲ್ಲರೂ ಆನ್ಲೈನ್ ಬರಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಆ ಸಮಯ ಸರಿಯಾಗಿ ನೀವು ಬರಲಿಕ್ಕೆ ಅನುಕೂಲ ಆಗಲಿ ಅಂತ ಪ್ರತಿಯೊಂದು ಸಲ ನಾನು ಹೇಳ್ತಾ ಇರ್ತೇನೆ ಶ್ಲೋಕಗಳು. ಆ ಶ್ಲೋಕ ನೀವು ಬಂದರೆ ನಾನು ಶುರು ಮಾಡಬಹುದು ಅಂತ. ಇನ್ನು ಶುರು ಮಾಡೋಣ. 12ನೆಯ ಪದ್ಯವನ್ನು ನೀನು ನೋಡಿದು, ಇನ್ನು 13ನೇ ಪದ್ಯವನ್ನು ನೋಡಿದ್ದಾರೆ. ರೂಪ್ಯಾತ್ಮಕಾಮರ ಪುರಸ್ಸರ ಸನ್ನಿರೂಪ್ಯ ರೂಪ್ಯಾತ್ಮಕಂ ಚ ಭವತಃ ಕೃಪಯಾ ಗತಸ್ಯ ರೂಪ್ಯಾತ್ಮಕಾಲಯ ಕೃತಾಲಯ ಯತ್ವಮೇವ ರೂಪ್ಯಾತ್ಮನೋ ಗತಿರಿಹಾಪಿ ತದೀಶ ಪಾಹಿ. ಈ ವಿಶೇಷವಾಗಿರತಕ್ಕಂಥ ಶ್ಲೋಕ, ಇದರ ಹಿನ್ನೆಲೆ ಏನು ಅಂತ ಹೇಳಿದರು. ಈ ಶ್ಲೋಕ ಕೃಷ್ಣನನ್ನೇ ಚಿಂತನೆ ಮಾಡ್ತಾ ಇರತಕ್ಕಂಥ ವಾದಿರಾಜರಿಗೆ ಸ್ವಪ್ನದಲ್ಲಿ ಹೇಳಿದ, ಹಯವದನ ಹೇಳಿದ ಈ ವಿಶೇಷ ಸ್ವಪ್ನ ಶ್ಲೋಕ. ಈ ಶ್ಲೋಕ ವಿಶೇಷವಾಗಿರತಕ್ಕ ವಾದಿರಾಜರು ಹೇಳ್ತಾ ಇದ್ದಾರೆ. ಹಯವದನೇ ಹೇಳಿಸಿದ್ದು ಸ್ವಪ್ನದಲ್ಲಿ, ತಾನು ಹೇಳಿ ಇವರ ಮೂಲಕ ಇದು ಹೇಳಬೇಕು ಅಂತ. ಈ ಶ್ಲೋಕವನ್ನು ಹಯಗ್ರೀವ ದೇವರೇ ಹೇಳಿದ್ದು ಅಂತ ಹಿನ್ನೆಲೆಯನ್ನು ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ರೂಪ್ಯಾತ್ಮಕ ಮರ ಪುರಸ್ಸರ. ಏನು ಅದು ಹಿನ್ನೆಲೆ ನೋಡೋಣ. ಇಲ್ಲಿ ಹೇಳ್ತಾರೆ ಲೋಕದಲ್ಲಿ ಅನೇಕ ಜನ ದೊಡ್ಡ ದೊಡ್ಡವರು ಇರ್ತಾರೆ, ಅವರನ್ನು ಐಶ್ವರ್ಯ ತುಂಬ ಇರುತ್ತೆ. ಅವರನ್ನು ಇಂದ್ರ ಅಂತ ಹೊಗಳ್ತಾರಪ್ಪ, ಐಶ್ವರ್ಯ ತುಂಬ ಇಂದ್ರ, ಒಳ್ಳೆ ವಾಕ್ಚಾತುರ್ಯ ಇರುತ್ತೆ. ಅವರಲ್ಲಿ ಶೇಷ ಅಂತ ಹೊಗಳ್ತಾರೆ. ನಂತರ ಒಳ್ಳೆ ಸೌಂದರ್ಯ ಇರುತ್ತೆ, ಮನ್ಮಥನಂತೆ ಇದ್ದಾರೆ ಅಂತ ಅವನು ಹೊಗಳ್ತಾರೆ. ದುಡ್ಡಿದ್ರೆ ತುಂಬಾ ಕುಬೇರ ಅಂತ ಹೇಳ್ತಾರೆ, ವಿದ್ಯೆಯಲ್ಲಿ ಬೃಹಸ್ಪತಿ ಅಂತ ಹೇಳ್ತಾರೆ, ವೇದದಲ್ಲಿ ಬ್ರಹ್ಮ ಅಂತ ಈ ರೀತಿಯಲ್ಲಿ ಕೊಂಡಾಡ್ತಾ ಬರ್ತಾರೆ. ವಿಶೇಷವಾಗಿ ಅದಕ್ಕೆ ಹೇಳ್ತಾರೆ ಅಲಂಕಾರ ಶಾಸ್ತ್ರ ಅಂತ. ಈ ಕಾವ್ಯವನ್ನು ಮಾಡುವಾಗ ಅಲ್ಲೊಂದು ಶಾಸ್ತ್ರ ಅಲಂಕಾರ ಶಾಸ್ತ್ರ. ಈ ಅಲಂಕಾರ ಶಾಸ್ತ್ರದಲ್ಲಿ ಈ ರೀತಿ ವರ್ಣನೆ ಯಾವುದು, ಹೀಗಿದ್ದೀರಾ 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 ಅಂತ ದೃಷ್ಟಾಂತ ಪೂರ್ವಕವಾಗಿ ವರ್ಣನೆ ಮಾಡೋದೇನಿದೆ ಇದು ರೂಪಕ ಅಲಂಕಾರ ಅಂತ ಹೇಳ್ತಾರೆ. ಇಂಥ ರೂಪಕ ಅಲಂಕಾರದಲ್ಲಿ ಹೊಗಳೋದು ಯಾರನ್ನ ಸಾಮಾನ್ಯವಾಗಿ ಅಂದರೆ ಬ್ರಹ್ಮಾದಿ ರಮಾ ಬ್ರಹ್ಮಾದಿ ದೇವತೆಗಳನ್ನ ಹೊಗಳ್ತಾರೆ. ಈ ರೂಪ ಕಾವ್ಯಗಳಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ರಮಾ ಬ್ರಹ್ಮಾದಿ ದೇವತೆಗಳನ್ನ ವಿಶೇಷವಾಗಿ ರೂಪಕ ಅಲಂಕಾರದಿಂದ ಹೊಗಳುತ್ತಾರೆ. ಇದು ಬಂದ ವಿಷಯ. ಹಾಗಾದರೆ ಈ ರೂಪಕ ಅಲಂಕಾರದಿಂದ ಯಾರು ಹೊಗಳಿಕೆಗೆ ಪಾತ್ರರಾಗಿರುತ್ತಾರೋ ಅಂಥ ಸ್ವರೂಪ ಇರತಕ್ಕಂಥ ದೇವತೆಗಳು ಅವರಲ್ಲಿ ನೀನು ಶ್ರೇಷ್ಠ. ಯಾರು? ಹೇ ಶ್ರೀಹರೇ ಹೇಳ್ತಾರೆ, ರೂಪ್ಯಾತ್ಮಕ ಅಮರ ಪುರಸ್ಸರ. ರೂಪ್ಯಾತ್ಮಕ ಅಂದರೆ ರೂಪಕಾಲಂಕಾರದಿಂದ ಪ್ರತಿಪಾದ್ಯವಾದ ಸ್ವರೂಪ. ರೂಪ್ಯ ಆತ್ಮಕ ಅಂದರೆ ರೂಪ್ಯ ಅಂದರೆ ಹೇಗೆ ಹೇಳ್ತೀರಾ, ರೂಪಿಸಲ್ಪಡುವ ಆತ್ಮ ರೂಪ್ಯ ಆತ್ಮ ಅಂದರೆ ಇವರ ಸ್ವರೂಪ. ಅಂದರೆ ಇವರ ಸ್ವರೂಪ ಆತ್ಮ ಸ್ವರೂಪ ಅದು ರೂಪಕಾಲಂಕಾರದಿಂದ ರೂಪ್ಯ ಹೇಳಲ್ಪಟ್ಟಿದೆ. ಇಂಥವರು ಇಂಥವರು ಅಂತ ಅದಕ್ಕೆ ರೂಪ್ಯ ಆತ್ಮಕರು ಯಾರು? ಅಲಂಕಾರ ಶಾಸ್ತ್ರದಲ್ಲಿ ಈ ರೂಪಕಾಲಂಕಾರದಿಂದ ತಮ್ಮ ಸ್ವರೂಪವನ್ನು ಕುರಿತು ವಿಶೇಷವಾಗಿ ಹೊಗಳಿಕೆ ಇರುವಂಥವರು ಯಾರು ಅಂದರೆ ದೇವತೆಗಳು. ಅವರು ರೂಪ್ಯಾತ್ಮಕರು, ಅದರಿಂದ ರೂಪ್ಯಾತ್ಮಕ ಅಮರ. ಅಂಥ ದೇವತೆಗಳಿಗೆ ವಿಶೇಷದಲ್ಲಿ ಅವರಿಗೆ ಪುರಸ್ಸರ, ಅವರಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥವ. ಮುಂಚೂಣಿಯಲ್ಲಿರತಕ್ಕಂಥವ ಅಂದರೆ ಆ ದೇವತೆಗಳಿಗಿಂತ ಶ್ರೇಷ್ಠನಾದ, ಅಂದರೆ ಹೊಗಳಿದರೆ ನಿನ್ನ ಹೊಗಳಬೇಕು, ರೂಪಕಾಲಂಕಾರ ಹೊರಟದ್ದೇ ನಿನ್ನನ್ನು ಹೊಗಳಲಿಕ್ಕೆ ಹರಿ. ಅದರಿಂದ ಅಂಥ ರೂಪಕ ಅಲಂಕಾರದಿಂದ ಹೊಗಳಲ್ಪಟ್ಟಂಥ ಸ್ವರೂಪ ರೂಪ್ಯ ಆತ್ಮ, ರೂಪಿಸಲ್ಪಡುವಂಥ ಸ್ವರೂಪ ಇರುವಂಥ ರೂಪ್ಯಾತ್ಮಕ ತತ್ ಸಂಬಂಧಿಯಾದ ಅಮರ ದೇವತೆಗಳಲ್ಲಿ ಪುರಸ್ಸರ. ವಿಶೇಷವಾಗಿ ಪುರತಃ ಸರತೀತಿ ಅವರೆಲ್ಲರಿಗಿಂತ ಮುಂದೆ ಹೋಗ್ತಾ ಮುಂಚೂಣಿಯಲ್ಲಿ ಇರ್ತಾನೆ, ಆದ್ದರಿಂದ ದೇವರಿಗೆ ರೂಪ್ಯಾತ್ಮಕ ಅಮರ ಪುರಸ್ಸರ. ಹಾ, ಅಂಥ ಶ್ರೇಷ್ಠ ಹರಿಯೇ, ಇನ್ನ ನೀನೆಂಥವ? ವೇದಗಳಲ್ಲಿ ಬರ್ತಾ ಇದೆ ಇವನು ಎಟಕಲ್ಲ, ಮಾತಿಗೆ ಎಟಕಲ್ಲ. ಅದಕ್ಕೆ ಕೆಲವರು ಹೀಗೆ ಅರ್ಥ ಮಾಡಿಕೊಂಡ್ರು, ಮಾತಿಗೆ ಮಾತಿಂದ ಇವನ ಹೇಳಲಿಕ್ಕೆ ಆಗಲ್ಲ ಅಂತ. ಅದಕ್ಕಂದ್ರು ಹಾಗಲ್ಲ, ಪೂರ್ಣವಾಗಿ ಹೇಳಲಿಕ್ಕಾಗಲ್ಲ, ಮಾತಿಗೆ ಎಟಕ್ತಾನೆ, ಎಷ್ಟು ಎಷ್ಟು ಬೇಕೋ ಅಷ್ಟೇ ಎಟಕ್ತಾನೆ. ಅದಕ್ಕೆ ಸನ್ನಿರೂಪ್ಯ, ಸನ್ನಿರೂಪ್ಯ ಅಂದರೆ ಸತ್ತದ ಶಬ್ದದಿಂದ ಸಜ್ಜನರಿಂದ ನಿರೂಪ್ಯ ಅಂದರೆ ವರ್ಣಿಸಲಿಕ್ಕೆ ಯೋಗ್ಯನಾದವ. ಇಲ್ಲಿ ಯಾಕೆ ಬಂತು, ರೂಪಕಾಲಂಕಾರದಿಂದ ಯಾರನ್ನ ವರ್ಣಿಸಬಹುದೋ ಅವರನ್ನ ವರ್ಣಿಸಲಿ. ಈ ಬ್ರಹ್ಮ ಅಂತ ಏನು ಹೇಳ್ತೀರಲ್ಲ, ಈ ಬ್ರಹ್ಮ ಅನಿರ್ವಾಚ್ಯ, ಶಬ್ದದಿಂದ ನಿರ್ವಾಚ್ಯನಲ್ಲ, ಶಬ್ದ ಅವನನ್ನ ಹೇಳಲ್ಲ, ಹೇಳಿಕ್ಕಾಗಲ್ಲ ಪೂರ್ಣ ಅಂತ ಕೆಲವರ ಅಭಿಪ್ರಾಯ. ಅದನ್ನ ಇಲ್ಲಿ ನಿರಾಕರಣೆ ಮಾಡ್ತಾರೆ, ಸನ್ನಿರೂಪ್ಯ ಸಜ್ಜನರಿಂದ ನೀನು ವಿಶೇಷವಾಗಿ ವರ್ಣಿಸಲಿಕ್ಕೆ ಯೋಗ್ಯ. ಎಷ್ಟು? ಯಥಾಶಕ್ತಿ. ಸನ್ನಿರೂಪ್ಯ ನಂತರ ರೂಪ್ಯ ಆತ್ಮಕಾಲಯ ಕೃತಾಲಯ. ಇವನು ಕೃತ ಆಲಯ, ಒಂದು ಪ್ರದೇಶವನ್ನ ಆಲಯ ಅಂದ್ರೆ ತನ್ನ ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದಾನೆ. ಕೃತ ಆಲಯ. ಯಾವುದನ್ನ ಕೃತ ಆಲಯ, ಆಲಯವನ್ನಾಗಿ ಯಾವುದನ್ನ ಮಾಡಿಕೊಂಡಿದ್ದಾನೆ ಅಂದರೆ ರೂಪ್ಯಾತ್ಮಕ ಆಲಯ. ರೂಪ್ಯ ಅಂದರೆ ವಿಶೇಷವಾಗಿ ಬೆಳ್ಳಿ. ರೂಪ್ಯ ಅಂದರೆ ಆ ಶಬ್ದವನ್ನೇ ಅನೇಕ ಸಲ ಅನೇಕ ಹತ್ತಿರದಲ್ಲಿ ಹಾಕ್ತಾ ಇದ್ದಾರೆ ಇಲ್ಲಿ. ರೂಪ್ಯ ಅಂದರೆ ಬೆಳ್ಳಿ. ರೂಪ್ಯ ಆತ್ಮಕ ಅಂದರೆ ಬೆಳ್ಳಿಯೇ ತನ್ನ ಒಳಗೆ ಒಳಗೊಂಡಿರುವ ಆಲಯ ಅಂದರೆ ಯಾವುದು? ರೂಪ್ಯ ಪೀಠಪುರ, ರಜತ ಪೀಠಪುರ. ಹೌದಲ್ವ? ರೂಪ್ಯ ಆತ್ಮಕ ಆಲಯ, ಬೆಳ್ಳಿಯನ್ನೇ ತನ್ನ ಒಳಗೆ ಒಳಗೊಂಡಿರತಕ್ಕಂಥ, ಬೆಳ್ಳಿಯ ಪೀಠವನ್ನು ಒಳಗೊಂಡಿರತಕ್ಕಂಥ ಆಲಯ ಅಂದರೆ ಉಡುಪಿ. ಅದನ್ನೇ ಕೃತಾಲಯ, ಅದನ್ನೇ ನಿನ್ನ ಆಲಯವನ್ನಾಗಿ ಮಾಡಿಕೊಂಡಿದ್ದೀಯ. ಹೌದಾ? ಬೆಳ್ಳಿಗೆ ಯಾವ ಪ್ರದೇಶ ಆಲಯವೋ ಆ ಪ್ರದೇಶ ನಿನಗ ಆಲಯವಾಗಿದೆ. ರೂಪ್ಯಾತ್ಮಕ ಆಲಯ ಕೃತಾಲಯ ಹೇ ಈಶಾ. ಹಾಗಾದ್ರೆ ಯಾರು ಯಾರನ್ನ ಕುರಿತು ಕೇಳ್ತಾ ಇದ್ದೀರಿ? ಹೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ರೂಪ್ಯಾತ್ಮಕಾಲಯ ಕೃತಾಲಯ ಹೇ ಈಶಾ. ಹಾ, ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ಯತ್ ಭವತ ಕೃಪಯ. ಯತ್ ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ಕಾರಣದಿಂದ. ವಿಷಯತ್ವಮೇವ ಎಂಬುದರಲ್ಲಿ ಯತ್ ಅಂತ ತಗೊಳ್ತಾ ಇದ್ದಾರೆ. ಏನದು? ಯಾವ ಕಾರಣದಿಂದ ಭವತಃ ಕೃಪಯ, ನಿನ್ನ ಕೃಪೆಯಿಂದ, ನಿನ್ನ ಕೃಪೆಯಿಂದ, ನಿನ್ನ ದಯೆಯಿಂದ. ಹಾ, ಇಲ್ಲಿ ಏನು ಹೇಳ್ತಾ ಇದ್ದಾರೆ? ರೂಪ್ಯಾತ್ಮಕಂ ಗತಸ್ಯ ಚ ಆತ್ಮನಃ. ಹಾ, ಭಗವಂತ ಇದ್ದಾನೆ, ಅವನ ಅನುಗ್ರಹದಿಂದ. ಆತ್ಮನಃ ಅಂದರೆ ಮುಕ್ತ ಜೀವ ಸಮುದಾಯ. ಆತ್ಮ ಅಂದರೆ ಜೀವ. ಆ ಮುಕ್ತ ಜೀವ ಸಮುದಾಯ ಏನು ವಿಶೇಷವಾಗಿ ಗತಸ್ಯ ಅಂದರೆ ಹೊಂದಿದೆ, ನಿನ್ನ ಅನುಗ್ರಹದಿಂದ. ಭವತಃ ಕೃಪಯ, ನಿನ್ನ ಅನುಗ್ರಹದಿಂದ. ಏನು ಅಂದರೆ ರೂಪ್ಯಾತ್ಮಕಂ ಗತಸ್ಯ. ಈ ಜೀವರಾಶಿಗಳೆಲ್ಲ ಏನಾದರೂ ಅಂದರೆ ಹೇಳ್ತಾರೆ, ರೂಪ ಅಂದರೆ ಏನಂತ ಅರ್ಥ ಅಂದರೆ ಸ್ವರೂಪ. ಸ್ವರೂಪಕ್ಕೂ ರೂಪ ಅಂತ, ಸ್ವರೂಪ, ತನ್ನದೇ ಆದ ರೂಪ, ಸ್ವರೂಪ. ಅದಕ್ಕೆ ರೂಪ್ಯ, ರೂಪಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಆತ್ಮ ಅಂದ್ರೇನು? ಆನಂದ ಜ್ಞಾನ. ಆತ್ಮಕಂ ರೂಪ್ಯಾತ್ಮಕಂ ಗತಸ್ಯ ಅಂದರೆ ಮೋಕ್ಷದಲ್ಲಿ ತನ್ನದೇ ಆದ ಸ್ವರೂಪಕ್ಕೆ ಸಂಬಂಧಪಟ್ಟ ಆನಂದಾದಿಗಳನ್ನ ಪಡೆದಿರತಕ್ಕಂಥ ಯಾರು? ಆತ್ಮನಃ. ಮುಕ್ತ ಜೀವ ಸಮುದಾಯ ಯಾರಿದ್ದಾರಲ್ಲ ಅವರಿಗೆ ತ್ವಮೇವ ಗತಿ, ನೀನೇ ಗತಿ. ಯಾಕಿದು ಬಂತ ವಿಷಯ? ಹೇಳ್ತಾ ಇದ್ದಾರೆ, ನಾವು ಸಂಸಾರಾವಸ್ಥೆಯಲ್ಲಿ ಮಾತ್ರ ದೇವರ ದೀನ, ಸಂಸಾರಾವಸ್ಥೆಯಲ್ಲಿ ಮಾತ್ರ ದೇವರ ದೀನ. ಮೋಕ್ಷಕ್ಕೆ ಹೋದ್ಮೇಲೆ ಎಲ್ಲರೂ ಆನಂದವಾಗಿರ್ತೀವಿ, ಆನಂದಮಯರೇ. ಅವಾಗ ಹೇಳ್ತಾರೆ, ಸಂಸಾರದಲ್ಲೂ ನಾವು ದೇವರ ಅಧೀನ, ಮೋಕ್ಷದಲ್ಲೂ ದೇವರ ಅಧೀನ. ಮೋಕ್ಷದಲ್ಲೂ ಮುಕ್ತರಾದಂಥವರ ಜೀವರಾಶಿಗಳು ಕೂಡ ತಮ್ಮ ಸ್ವರೂಪದ ಆನಂದವನ್ನು ಪಡೆಯಲಿಕ್ಕೆ ನೀನೇ ಗತಿ ಹರಿಯೇ. ಯಾಕೆ? ಜೀವ ಅಸ್ವತಂತ್ರ, ಸಂಸಾರದಲ್ಲಿ ಮಾತ್ರ ಸ್ವತಂತ್ರ, ಮೋಕ್ಷದಲ್ಲಿ ಸ್ವತಂತ್ರ ಅಂತ ಇಲ್ಲವೇ ಇಲ್ಲ. ಯಾರು ಹೇಳಬೇಕು? ವೇದವೇ ಹೇಳ್ತಾ ಇದೆ, ಜೀವ ಮೋಕ್ಷದಲ್ಲೂ ಅಸ್ವತಂತ್ರ. ಮತ್ತೆ ತನ್ನ ಒಳಗಿರತಕ್ಕ ಆನಂದ ಜ್ಞಾನಗಳನ್ನ ಅನುಭವಿಸುವ ಸ್ವಾತಂತ್ರ್ಯವಿಲ್ಲ ಜೀವನಿಗೆ. ಆದ್ದರಿಂದ ದೇವರೇ ಅವನಿಗೆ ಆನಂದ, ಅವನದ್ದೇ, ದೇವರದ್ದಲ್ಲ. ಜೀವನ ಒಳಗಿರುವ ಆನಂದ ಜೀವನಿಗೆ ಉಣಿಸುವುದು ದೇವರೇ. ಅದಕ್ಕೆ ದೇವರೇ ಗತಿ, ಇನ್ಯಾರಿಲ್ಲ. ಅದನ್ನ ಆಚಾರ ನಮ್ಮ ವಾದಿರಾಜಗುರು ಸಾರ್ವ ಹೇಳ್ತಾರೆ. ವಿಶೇಷವಾಗಿ ಅಯ್ಯ, ಇಲ್ಲಿ ಮಾತ್ರ ಅಲ್ಲ, ಮೋಕ್ಷದಲ್ಲೂ ರೂಪ್ಯಾತ್ಮಕಂ ಗತಸ್ಯ. ರೂಪ್ಯ ಅಂದೇನು, ಸ್ವರೂಪಕ್ಕೆ ಸಂಬಂಧಪಟ್ಟ ಆತ್ಮಕಂ ಅಂತ ಹೇಳಿದರೆ ವಿಶೇಷವಾಗಿ ತಮ್ಮ ಸ್ವರೂಪದಲ್ಲಿರುವ ಆನಂದವನ್ನು ಪಡೆದ, ಅಂದರೆ ಸ್ವರೂಪ ಆನಂದ ಆವಿರ್ಭಾವ, ಸ್ವರೂಪ ಅಂದರೆ ಹೊರಗಿರತಕ್ಕ ಲಿಂಗ ದೇಹ ಕಳಕೊಂಡು ತಮ್ಮ ಆನಂದವನ್ನು ಪಡೆಯಲಿಕ್ಕೆ ಸಿದ್ಧರಾದ ಯಾರು, ಆತ್ಮನಃ ಅಂದರೆ ಮುಕ್ತ ಜೀವ ಸಮುದಾಯಕ್ಕೆ. ಇನ್ನೇನು ಅವರ ಆನಂದ ಅವ್ರು ಪಡ್ಕೊಳ್ತಾರೆ ಅಂದರೆ ಇಲ್ಲ, ತ್ವಮೇವ ಗತಿ, ನೀನೇ ಗತಿ ಎಂಬುವ ಇತಿ ಪ್ರಮೇಯಂ, ಈ ರೀತಿಯಾದ ಪ್ರಮೇಯ ಇತಿ, ಈ ಪ್ರಮೇಯ ರೂಪಿ ರೂಪಿಸಲ್ಪಟ್ಟಿದೆ ಎಲ್ಲಿ, ವೇದಗಳಲ್ಲಿ. ಮುಕ್ತಾನಾಂ ಪರಮಾಗತಿ ಅಂತ ಭಗವಂತನ ಕುರಿತು ಮುಕ್ತರಿಗೂ ನಿಯಾಮಕ ಇವನೇ ಅಂತ ಚೆನ್ನಾಗಿ ಹೇಳಿದ್ದಾರೆ ಕಾಠಕ ಉಪನಿಷತ್ತಿನಲ್ಲಿ. ನಚಿಕೇತನಿಗೆ ವಿಶೇಷವಾಗಿರತಕ್ಕಂಥ ಯಮಧರ್ಮರಾಜರು ನಚಿಕೇತನ ಪ್ರಶ್ನೆ ಮೋಕ್ಷ ಸ್ವರೂಪ ನಿರೂಪಣೆ ಮಾಡಿ, ಅಂದರೆ ಮೋಕ್ಷದಲ್ಲಿರತಕ್ಕಂಥ ಜೀವರಾಶಿಗಳಿಗೆ ಭಗವಂತ ಹೇಗೆ ಹೇಗೆ ನಿಯಾಮಕ ಅಂಬುದು ಹೇಳಿ ಅಂದರು. ಅದು ಉಪನಿಷತ್ತಿನಲ್ಲೇ ಹೇಳಿದ್ದಾರೆ. ಆ ರೀತಿಯಲ್ಲಿ ಈ ವಚನದಿಂದ ವಿಶೇಷವಾಗಿ ರೂಪಿಸಲ್ಪಟ್ಟಿದೆ ಯಾವುದು, ನೀನೇ ಗತಿ ಅಂತ ಪ್ರಮಾಣದಿಂದ ಬಂದಿದೆಯಪ್ಪ ಹರಿಯೇ. ತತ್ ಆದ್ದರಿಂದ ಇಹಾಪಿ, ಈ ಸಂಸಾರಾವಸ್ಥೆಯಲ್ಲೂ ಪಾಹಿ, ನಮ್ಮನ್ನು ಕಾಪಾಡು. ಮೋಕ್ಷದಲ್ಲೂ ಕಾಯಬೇಕಾದವ ನೀನೇ, ಇನ್ನು ಸಂಸಾರಾವಸ್ಥೆಯಲ್ಲಿ ಕಾಯಬೇಕು ಅಂತ ಹೇಳಬೇಕೇನಯ್ಯ, ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ವಿಶೇಷವಾಗಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ ಗೋಪಾಲಕೃಷ್ಣನನ್ನ. ಇನ್ನು ಆ ಒಂದು ಶ್ಲೋಕದಲ್ಲಿ ಬರತಕ್ಕಂಥ ಶಬ್ದಗಳು ನೋಡಿದರೆ ರೂಪ್ಯಾತ್ಮಕಾಮರ ಪುರಸ್ಸರ ಸನ್ನಿರೂಪ್ಯ ರೂಪ್ಯಾತ್ಮಕಂ ಚ ಭವತಃ ಕೃಪಯ ಗತಸ್ಯ ರೂಪ್ಯಾತ್ಮಕ ಆಲಯ ಕೃತಾಲಯ ಯತ್ ತ್ವಮೇವ ರೂಪ್ಯಾತ್ಮನೋ ಗತಿಹಿ ಇಹಾಪಿ ತತ್ ಈಶ ಪಾಹಿ ಅಂತ ಅನ್ವಯ ಹೇಳಿದ್ದು. ಹೇಗೆ ರೂಪ್ಯಾತ್ಮಕಾಮರ ಪುರಸ್ಸರ, ಈ ರೂಪಕಾಲಂಕಾರದಿಂದ ಪ್ರತಿಪಾದನೆಗೆ ಯೋಗ್ಯವಾದಂಥ ಸ್ವರೂಪ ಇರುವ ದೇವತೆಗಳಲ್ಲಿ ಶ್ರೇಷ್ಠ ನೀನೆ. ಹಾ ಹೇ ರೂಪ್ಯಾತ್ಮಕಾಮರ ಪುರಸ್ಸರ ಸನ್ನಿರೂಪ್ಯ, ಸಜ್ಜನರಿಂದ ವರ್ಣಿಸಲು ಯೋಗ್ಯನಾದ ರೂಪ್ಯಾತ್ಮಕ ಆಲಯ ಕೃತಾಲಯ, ರಜತ ಪೀಠಪುರವನ್ನೇ, ಅಂದ್ರೆ ಹೇಳ್ತಾರೆ ಬೆಳ್ಳಿಯನ್ನೇ ಸ್ವರೂಪವಾಗಿ ಹೊಂದಿರತಕ್ಕ ಆಲಯ ಪ್ರದೇಶ ಯಾವುದು, ರಜತ ಪೀಠಪುರ. ಅಲ್ಲಿರತಕ್ಕಂಥ ಆ ರಜತ ಪೀಠಪುರವನ್ನೇ ಆಲಯವಾಗಿ ಮಾಡಿಕೊಂಡಿರುವ, ಅಲ್ಲಿ ಆಲಯ ಮಾಡಿಕೊಂಡಿರುವವ. ಹೇ ಈಶಾ, ಹೇ ಶ್ರೀಕೃಷ್ಣ, ಯತ್ ಯಾವ ಕಾರಣದಿಂದ, ಭವತಃ ಕೃಪಯ ಭವತಃ ನಿನ್ನ ಕೃಪಯ ದಯೆಯಿಂದ, ರೂಪ್ಯಾತ್ಮಕಂ ಅಂದರೆ ಮುಕ್ತಿಯಲ್ಲಿ ವಿಶೇಷವಾದ ಪ್ರಶಸ್ತವಾದಂಥ ನಿಜಸ್ವರೂಪ ಯಾರಿಗೆ, ಆನಂದ ಆವಿರ್ಭೂತಿ ಅಂದರೆ ಆನಂದ ಪಡೆಯಲಿಕ್ಕೆ ಅಧಿಕಾರ ಬಂದಿದೆಯೋ ಅಂಥ ಗತಸ್ಯ ಅಂಥ ಹೊಂದಿರತಕ್ಕಂಥ ಆತ್ಮನಃ ಮುಕ್ತ ಜೀವರ ಸಮುದಾಯಕ್ಕೆ, ಆ ಮುಕ್ತ ಜೀವರಿಗೆ ತ್ವಮೇವ ನೀನೇನೆ ಗತಿ ಆಶ್ರಯ ಇತಿ, ಈ ರೀತಿಯಾಗಿ ರೂಪಿ ಅಂದರೆ ವೇದಾದಿ ಶಾಸ್ತ್ರಗಳಲ್ಲಿ ನಿರೂಪಿಸಲ್ಪಟ್ಟಿದೆ. ಆದ್ದರಿಂದ ನೀನು ಇಹಾಪಿ ಪಾಹಿ ತತ್, ಆದ್ದರಿಂದ ಇಹಾಪಿ ಈ ಸಂಸಾರದಲ್ಲೂ ನಮ್ಮನ್ನು ಪಾಹಿ ರಕ್ಷಣೆ ಮಾಡುವಂಥವನಾಗು ಅಂತ ಆ ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ದಾರೆ ವಾದ್ಯರಾದ ಗುರು ಸಾರ್ವಭೌಮರು ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು. ನಾಳೆ ಪ್ರದೋಷ ಕಾಲ ಇರೋದರಿಂದ ಪಾಠ ಇರಲ್ಲ. ಇನ್ನು ಮುಂದಿನ ಪಾಠ ಏನು, ತೀರ್ಥ ಪ್ರಬಂಧದ ಮುಂದಿನ ಪಾಠ ಯಾವತ್ತು, ಬಿದಿಗೆ ದಿವಸ ಸಂಜೆಗೆ ಇರುತ್ತೆ. ಅಷ್ಟರ ಪರ್ಯಂತ ಆದ ಪಾಠವನ್ನು ಮೆಲುಕು ಹಾಕಲಿಕ್ಕೆ ನಿಮಗೆಲ್ಲ ವಿಶೇಷವಾದ ಅವಕಾಶವನ್ನು ಕೊಡೋದಾಗ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು. ನಾನು ಯೂಟ್ಯೂಬಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ, ಕೆಲವರಿಗೆ ಯೂಟ್ಯೂಬಲ್ಲಿ ವಾಯ್ಸ್ ಕೇಳಿಸ್ತಾ ಇಲ್ಲ, ಕೆಲವರಿಗೆ ಜಾಯಿನ್ ಆಗಲಿಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಯೂಟ್ಯೂಬನ್ನು ಆರಿಸಿಕೊಂಡದ್ದು. ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸಿದ್ದೇನೆ.